ಸತ್ಯಂ ಪರಂ ಧೀಮಹಿ ದೃಷ್ಟಿಸ್ಥಿತ್ಯಪ್ಯಯೇಹಾನಿ ತ್ರಿಶಿತಮೋ ಬಂಧ ಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮ ರುದ್ರ ಪ್ರಭೃತಿ ಸುರ ನರ ದ್ವೀಷ ಶತ್ರುಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲ ಗುಣನಿಧಿಃ ಸರ್ವದೋಷ ವ್ಯಪೇತಃ ಪೂರ್ಣಾನಂದೋ ಅವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ. ಹಾಂ, ಏನು ಹೇಳ್ತಾನೀಗ? ಮತ್ತೆ ಕೇಳಿಸ್ತಾ ಇರುತ್ತ? ಏನಾಗ್ತಿದೆ ಗೊತ್ತಿಲ್ಲ. ಅಷ್ಟು ಮಾಡ. ಕಿಮ್ಮಯಾಚರಿತಂ ಭದ್ರಂ ಕಿಂ ತಪ್ತಂ ಪರಮಂ ತಪಃ ಇತ್ಯಾದಿ. ಅಕ್ರೂರ್ ಭಾರಿ ಸಂತೋಷಪಟ್ಟು ಪಡ್ತಾ ಇದ್ದಾನೆ. ಕೃಷ್ಣನ ದರ್ಶನ ಆಗ್ತಾ ಇದೆ. ಈಗ ಕಂಸನ ಭಾರಿ ದುಃಖ ಆಗಿತ್ತು, ಆದರೆ ಈಗ ಕಂಸನಿಂದ ಕೂಡ ಏನಾಯ್ತು, ಉಪಕಾರ ಆದಾಗಾಯ್ತಲ್ಲ. ಕಂಸ ಇನ್ನೂ ಬಂದಿಲ್ಲ, ಏನ್ ಮಾಡಕ್ ಬರ್ತಾನೆ ಇಷ್ಟೇ. ಸರಿ ಮಾಡ್ಬೇಕಾಗತ್ತೆ, ರೂಸ್ ಆಗಿದೆ ಅಂತ ಹೇಳಿದ್ರೆ ಎಲ್ಲಿ ಸರಿ ಮಾಡಿಸ್ಬಿಡ್ಬೇಕಾದ್ರೆ. ದಿವಸ ಇದೇ ಪ್ರಾಬ್ಲಮ್ ಇದ್ರೆ ಕಷ್ಟ. ಈಗ ಬರ್ತಾ ಇದೆ, ಮತ್ತೆ ಈಗ ಹೋಗುತ್ತೆ. ಪ್ರಶ್ಯಾಮಿ ಯದರ್ಚಿತಂ ಬ್ರಹ್ಮ ಭವಾಧಿ ವಿಸುರೈಹಿ. ಯಾರ ನೋಡಕ್ ಹೋಗ್ತಾ ಇದ್ದೇನೆ ಅಂತ ಹೇಳ್ತಾನೆ. ಕೃಷ್ಣನ ಪಾದಕಮಲ ಬ್ರಹ್ಮರುದ್ರಾದಿ ದೇವತೆಗಳಿಂದ ಪೂಜಿತ, ದೇವ್ಯ ಮಹಾಲಕ್ಷ್ಮಿಯಿಂದ ಪೂಜಿತ, ಮುನಿಗಳಿಂದ ಇವರಿಂದ ಪೂಜಿತ, ಅಂತ ಪರಮಾತ್ಮನ ಪಾದ ಕಮಲ ನೋಡಕ್ ಕೊಟ್ಟಿದ್ದೇನೆ. ಎಷ್ಟು ಪುಣ್ಯ ನಂದು ಅನ್ಕೋತಾ ಇದ್ದಾನೆ. ದ್ರಕ್ಷ್ಯಾಮಿ ನೂನಂ ಸುಖಪೋಲ ನಾಸಿಕಂ ಸಿತಾ ಪಿತಾವಲೋಕಾರುಣ ಕಂಜ ಲೋಚನಂ ಮುಖಂ ಮುಕುಂದಸ್ಯ ಗುಡಾಲ ಕಾವೃತಂ ಪ್ರದಕ್ಷಿಣಂ ಮೇ ಪ್ರಚರಂತಿ ವೈ ಮೃಗಾಹ. ಮೃಗಗಳೆಲ್ಲ ನನಗೆ ಪ್ರದಕ್ಷಿಣಾಕಾರ ಸುತ್ತ ಇರೋದ್ರಿಂದ ಇದು ಒಳ್ಳೆ ಶುಭ ಸೂಚನೆ ಅಂತ ತಿಳ್ಕೊಂಡ. ಅಪ್ಯದ್ಯ ವಿಷ್ಣೋರ್ ಮನುಜತ್ವಮೀಯುಷೋ ಭಾರಾವತಾರಾಯ ಭುವೋ ನಿಜೇಚ್ಛಯ ಲಾವಣ್ಯ ಧಾಮನೋ ಭವಿತೋಪಲಂಬನ ಮಹ್ಯಂ ನನು ಸ್ಯಾತ್ ಫಲವದ್ಯ ಸಂದೃಶಃ. ನನ್ನ ಕಣ್ಣಿಗೆ ಈಗ ಫಲ ಬಂದಂತೆ, ಕಣ್ಣಿದ್ದಿದ್ದಕ್ಕೆ ಫಲ ಆಯಿತು. ಏಯಿಕ್ಷಿತ ಅಹಂ ರಹಿತ್ ಸತೋಪಾಸ್ತ ತಮೋ ಭಿದಾ ಭ್ರಮ ಸ್ವಮಾಯ ಆತ್ಮನ್ ರಚಿತೇಶು ತತ್ತತ್ ಸತ್ ಪ್ರಾಣಾದಿಭಿರ್ಜಂತಿಷು ಭಾತಿ ಚಿತ್ರಧಾ ಅಂತ ಪರಮಾತ್ಮ ಯಯೀಕ್ಷಿತ ಅದೇ ಆಗ್ತಾ ಇತ್ತು. ಯಯೀಕ್ಷಿತ ಅಭಿಮಾನ ಅಂಶ ಎಷ್ಟ ಅಹಂರಹಿತ ಅಭಿಮಾನರಹಿತ ಪರಮಾತ್ಮ ಅನಂತಾನಂತ ಜೀವನ ಸೃಷ್ಟಿ ಮಾಡಿಬಿಟ್ಟು ಒಂದಾಗ್ತಾನೆ. ಏನಾದ್ರು ಪರಮಾತ್ಮ ದುಃಖ ಆಗುತ್ತಾ? ಅಷ್ಟು ಅಭಿಮಾನರಹಿತ ಪರಮಾತ್ಮ ಅಭಿಮಾನ ಇಲ್ಲ, ಅದರಿಂದಾಗಿನೆ ಸಂಶಯನೇ ಇಲ್ಲ. ಅಸತೋಹೋ ಸ್ವತೇಜಸ ಅಪಾಸ್ತ ತಮೋಭಿತ ಪರಮಃ ಜಂತುಭಿಃ ಅನುಷ್ಠೀಯಮಾನಯೋ ಅಸತ್ಸತೋ ಅಶುಭಕರ್ಮ ಶುಭಕರ್ಮಣೋ ಈಕ್ಷಿತ ಸಾಕ್ಷಿ. ಪರಮಾತ್ಮ ಸತ್ತನ್ನು ನೋಡ್ತಾನೆ, ಅಸತ್ತನ್ನು ನೋಡ್ತಾನೆ. ಸತ್ತಂದ್ರೆ ಸತ್ಕರ್ಮ, ಅಸತ್ತಂದ್ರೆ ಅಸತ್ಕರ್ಮ. ನಾವು ಮಾಡೋ ಪುಣ್ಯನೂ ನೋಡ್ತಾನೆ, ಪಾಪನೂ ನೋಡ್ತಾನೆ ಪರಮಾತ್ಮ. ಎಕ್ಸಾಮ್ ಅಂದರೆ ತಪ್ಪು ಸರಿ ಎರಡು ನೋಡ್ತಾನೆ. ಅದೇ ರೀತಿ ಪರಮಾತ್ಮ ಎರಡನ್ನು ಈಕ್ಷಿತ ಸಾಕ್ಷಿ ಚೇತ ಕೇವಲ ನಿರ್ಗುಣಶ್ಚ ಅದು ಹೇಳೋದಕ್ಕೆ ಅರ್ಥ. ಅಂತ ಎಂಥ ಅಭಿಮಾನ ಅದು? ಗುಣನಿಮಿತ್ತಕ್ಕೆ ಅಭಿಮಾನ, ಅದು ದೋಷ ಅಂತ ಕರೆಯೋದಿಲ್ಲ. ಬುದ್ಧಿವಂತರ ಕಂಡ್ರೆ ಗುಡ್ಡು ಅಂತ ಹೇಳ್ತಾರೆ. ಅದೆಂಥದ್ದು? ಸಂಬಂಧದಿಂದ ಬಂದಿದ್ದಲ್ಲ, ಸಂಬಂಧದಿಂದ ಬರೋ ಅಭಿಮಾನ ಕೆಟ್ಟದು, ಗುಣದಿಂದ ಬರೋ ಅಭಿಮಾನ ಭಾರಿ ಒಳ್ಳೆಯದು. ಅದೇ ರೀತಿ ದೋಷದಿಂದ ಬರೋ ದ್ವೇಷ ಭಾರಿ ಒಳ್ಳೆಯದು. ಗುಣದಿಂದ ದ್ವೇಷ ಬರಬಾರ್ದು, ದೋಷದಿಂದ ದ್ವೇಷ ಬಂದರೆ ಅದು ಭಾರಿ ಒಳ್ಳೆಯದು. ಏನಾ ಆ ರೀತಿ, ಆದ್ದರಿಂದ ದೋಷ ಇಲ್ಲ. ಸ್ವತೇಜಸ ಅಶುಭ ಸಾಕ್ಷಿ ಸ್ವತೇಜಸ ಸ್ವಸಾಮರ್ಥೇನ ಅಪಾಸ್ತ ದೂರೋತ್ಸಾರಿತಾ ತಮಸ್ಯ ಅಜ್ಞಾನಂ ಭಿದ. ಪರಮಾತ್ಮನಿಗೆ ತಮಸ್ಸಿಲ್ಲ, ಅಜ್ಞಾನ ಇಲ್ಲ, ಕೆಟ್ಟ ಅನ್ಯ ತಪ್ಪಿರತಕ್ಕಂಥ ಭೇದ ಜ್ಞಾನ ಇಲ್ಲ. ಇದೆಲ್ಲ ಪರಮ ಇದೆ. ಎಲ್ಲಿಂದ ಬಂತು ಅಂದರೆ ಸ್ವತೇಜಸ, ಯಾರೋ ಹೇಳ್ಕೊಟ್ಟು ಬಂದಿದ್ದಲ್ಲ, ನೋಡಿ ಬಂದಿದ್ದಲ್ಲ, ಕೇಳಿ ಬಂದಿದ್ದಲ್ಲ. ಸ್ವತೇಜಸ ತನ್ನದೇ ಸಾಮರ್ಥ್ಯ, ಸಾಮ್ನಾ ಸ್ವೇನ ಸದಾ ನಿರಸ್ತ ಕುಹಕಂ, ಮೊದಲನೇ ಶ್ಲೋಕದಲ್ಲಿ ಬಂದಿದೆ. ಅಶ್ವ ಅಥವಾ ತಮೋ ಗ್ಲಾನಿ ಭಿದ ನಿಜ ಗುಣಕರ್ಮ ಸುಭೇದೋ ಭ್ರಮೋ ರೋಗ ವಿಶೇಷ ಚ ಇತಿ ಏತೆ ಅಪಾಸ್ತ ಏನೇತಿ. ಒಂದರ್ಥ ಅದು. ಏನರ್ಥ? ತಮ ಅಂತಂದ್ರೆ ಅಜ್ಞಾನ. ನೋಡಿ, ಸ್ವತೇಜಸ ಅಪಾಸ್ತ ತಮೋ ಭಿದ ಭ್ರಮ ಮೂರಿದೆ. ತಮೋ ಭಿದ ಭ್ರಮ ಅಲ್ಲಿ ಒಂದರ್ಥ, ತಮಸ್ಸಿಗೆ ಅಜ್ಞಾನ ಅಂತ ಹೆಸರು. ಭಿದ ಅಂಬುದಕ್ಕೆ ಮಿಥ್ಯಾಜ್ಞಾನ ಅಂತ ಹೆಸರು. ಭ್ರಮ ಅಂಬುದಕ್ಕೆ ಭವಸ್ಯ. ತಮೋಭಿದ ಭ್ರಮ, ಭ್ರಮ ಅಂತ ಹೇಳಿದ್ರೆ ಸಂಸಾರದಲ್ಲಿ ಸುತ್ತೋದು, ಭ್ರಮಣ. ದೇವರಿ ಮೂರು ಇಲ್ಲ ಅಂತ ಒಂದರ್ಥ. ಇನ್ನೊಂದರ್ಥ ಹೇಳ್ತಾರೆ, ಅಥವಾ ತಮಸ್ಸು ಅಂದರೆ ಗ್ಲಾನಿ ಅಂತ ಅರ್ಥ, ನೋವು. ಐ ಆಮ್ ಇನ್ ಡಾರ್ಕ್ ಅಂತಾನೆ. ತುಂಬ ಸಮಸ್ಯೆ ಬಂದಾಗ, ಐ ಆಮ್ ಇನ್ ಡಾರ್ಕ್ ಅಂದಾಗ ಏನಾಯ್ತು, ಸಮಸ್ಯೆಗೆ ಒಳಗಾಗಿದ್ದಾನೆ ಅಂತ. ದೇವರಿಗೆ ಅದಿಲ್ಲ. ತಮೋ ಗ್ಲಾನಿ ಭಿದ ಅಂದ್ರೆ ಏನು? ನಿಜ ಗುಣಕರ್ಮಸು ಭೇದ ಅಂದರೆ ಸ್ವಗತ ಭೇದ ವಿವರ್ಜಿತ. ದೇವರಿಗೆ ತನ್ನ ಸ್ವಗತ ಭೇದ ವಿವರ್ಜಿತ ಬಗ್ಗೆ ಎಂದೂ ಭ್ರಮೆ ಇಲ್ಲ, ಅದು ಇಂಪಾರ್ಟೆಂಟ್. ಜೊತೆಗೆ ಭಿದ ಅಂದರೆ ಅನನ್ಯತಾ. ಇನ್ನೊಂದು ಭ್ರಮ ಅಂದ್ರೆ ಏನು? ರೋಗ ವಿಶೇಷ, ತಲೆ ಸುತ್ತು ಅಂತಾರಲ್ಲ ಹಾಗೆ ಭ್ರಮ. ಏನೋ ತಲೆ ತೆರೆಯದಾಗ ಅದೇ ದೇವರಿಗೆ ಅದು ಯಾವುದೂ ಇಲ್ಲ. ಇತ್ತೇತೆ ಅಪಾಸ್ತಾ ಏನೇ ಇತಿ. ಸೊ ಎರಡು ಹೊಸ ಅರ್ಥ ಹೇಳಿದರು. ಒಂದು ಅಜ್ಞಾನ, ಅನ್ಯಥಾ ಜ್ಞಾನ ಮತ್ತು ಸಂಸಾರ. ಇನ್ನೊಂದು ಗ್ಲಾನಿ, ಸ್ವಗತ ವೇದ ವರ್ಜಿ ತತ್ವ ಗೊತ್ತಿಲ್ಲದೆ ಇರೋದು, ರೋಗ ವಿಶೇಷ. ಇದ್ಯಾವುದು ದೇವರಿಗಿಲ್ಲ. ಅದು ಎಲ್ಲಿ ಯಾತಕ್ಕಿಲ್ಲ, ಔಷಧ ತಗೊಂಡಿದ್ದಕ್ಕೆ ಹೋಯ್ತು ಅಂದರೆ ಸಹಜವಾಗಿಯೇ ಇಲ್ಲ ದೇವರಿಗೆ, ಸ್ವತೇಜಸ ತನ್ನ ಸಾಮರ್ಥ್ಯದಿಂದೇ ಇಲ್ಲ. ಇದಕ್ಕೆಲ್ಲ ಅರ್ಥ ಹೇಳಿದ ಆಧಾರ ಉಂಟ ಅಂದರೆ ಇದೆ, ಭ್ರಮೋ ಅಂಬು ನಿರ್ಗಮೇ ಭ್ರಾಂತೌ ಭವ ರೋಗ ವಿಶೇಷಯೋ ಇತಿ ಅಭಿಧಾನಂ. ಭವ ರೋಗ ಮತ್ತು ಅಂಬು ನಿರ್ಗಮ ಭ್ರಾಂತಿ, ಇದಕ್ಕೆಲ್ಲ ಭ್ರಮ ಅಂತ ಕರೀತಾರಾದ್ರಿಂದ ಸರಿಯಾಗಿದೆ ಅರ್ಥ. ಯದ್ವಾ ಸ್ವಭಕ್ತ ಸ್ವಭಕ್ತ ಸತ್ತಮಾನ ಅಪಿ ಅಪಾಸ್ತೋ ನಿರಸ್ತಃ. ಇನ್ನೊಂದು ಅರ್ಥ, ಈಗ ತನಗಲ್ಲ ತನ್ನ ಭಕ್ತರ ಭ್ರಮಾದಿಗಳನ್ನು ತೆಗೆದುಹಾಕ್ಬಿಟ್ಟಿದ್ದ. ತಾನಾಗಿದ್ದಾನೆ ಅವನು ದೊಡ್ಡ, ನಮ್ಗೇನು ಬಂತು ಅಂತ ಕೇಳಿದರೆ ಅದಲ್ಲ, ತನ್ನ ಭಕ್ತರಿಗೂ ಏನು ಮಾಡ್ತಾನೆ ಪರಮಾತ್ಮ, ಭ್ರಮಾದಿಗಳು ಬರದಂತೆ ಮಾಡ್ತಾನೆ. ಅದರಿಂದಾಗಿನೆ ಇನ್ನು ಗಂಗಾ ನದಿ ಪವಿತ್ರ, ಸ್ನಾನ ಮಾಡಿದವರು ಏನಾಗ್ತಾರೆ ಅದರಲ್ಲಿ, ಅವರು ಪವಿತ್ರ ಆಗ್ತಾರೆ. ದೇವರ ಮಹಿಮೆ ಅಂಥದ್ದು. ಅದನ್ನು ಹೇಳ್ತಾರೆ ಈಗ, ಯದ್ವಾ ಸ್ವಭಕ್ತ ಸತ್ತಮಾನಂ. ಸಾಮಾನ್ಯ ಸ್ವಭಕ್ತ ಸತ್ತಮರು ಅಂದ್ರೇನು? ಭಕ್ತ ಶ್ರೇಷ್ಠರು, ಸತ್ತಮ ಶಬ್ದ ಶ್ರೇಷ್ಠ ಅಂತ ಅರ್ಥ. ಅಪಿ ಆಪಾಸ್ತು ನಿರಸ್ತಃ ತಮೋ ಭಿದಾಭ್ಯಾಂ ಅಜ್ಞಾನ ಅನ್ಯಥಾ ಜ್ಞಾನಾಭ್ಯಾಂ ಉತ್ಪನ್ನೋ ಯೋ ಭ್ರಮ ಅನವಸ್ಥಾನ ಮೇ ಸತೇನ ತಥ. ಅಜ್ಞಾನದಿಂದ ಮಿಥ್ಯಾಜ್ಞಾನದಿಂದ ತನ್ನ ಭಕ್ತರಿಗೇನು ಭ್ರಮೆ ಬಂದಿರುತ್ತೆ, ಭ್ರಮೆನ ಪರಿಹಾರ ಮಾಡ್ತಾನೆ. ಆದರ್ಥದಲ್ಲೂ ಸರಿನೇ. ಭ್ರಮು ಅನವಸ್ಥಾನೆ ಇತಿ ಧಾತೋ, ಇದು ಭ್ರಮ ಅನ್ನೋ ಪದ ಅಲ್ಲಿ ಭ್ರಮು ಧಾತುವಿನಿಂದ ಬಂದಿರೋ ಪದ ಇದು. ಅನವಸ್ಥಾನೆ ಇತಿ, ಭ್ರಮ ಅಂದ್ರೇನು? ಅವಸ್ಥಾನ, ಒಂದ್ ಕಡೆ ನೆಲೆ ಇಲ್ಲದೆ ಇರೋದು. ಹಾಗಲ್ಲ, ಸರಿಯಾಗಿದೆ. ಸ್ವಮಾಯೆಯ ಸ್ವೇಚ್ಛೆಯ ಆತ್ಮನ್ ಆತ್ಮನಿ ಆತ್ಮಾಧಾರತೆಯ ರಚಿತೇಶು ಜಂತುಷು ತತ್ ತಥೈವ ಆವಿಷ್ಕಾವಿಕೃತ ತಥೈವ ಅವಿಕೃತ ಏವ ಸನ್ ವರ್ತಮಾನ ಪ್ರಾಣಾದಿಭಿ ಸಹ. ಅದು ಮುಂದಿದೆ. ಪ್ರಾಣಾದಿಭಿ, ಪ್ರಾಣಾದಿಗಳೊಂದಿಗೆ ಚಿತ್ರಥ ಸುರ ನರ ತಿರ್ಯಕಾದಿ ನಾನಾತ್ಮನ ಭಾತಿ. ಪರಮಾತ್ಮ ಪ್ರಾಣಿಗಳ ಒಳಗೆ ತಾನು ಅದೇ ರೂಪದಲ್ಲಿರೋದ್ರಿಂದ ಚಿತ್ರವಾಗಿ ಕಾಣಿಸ್ತಾ ಇದ್ದಾನೆ. ಅತ್ರ ಸತ್ತಶಬ್ದಸ್ಯ ವೈಯರ್ಥ್ಯ ಆಶಂಕಾ ನಿರಾಸಾಯ ಆಚಾರ್ಯೈಹಿ ತಚ್ಛಬ್ದಸ್ಯ ಅವ್ಯಯತ್ವಂ ಅವ್ಯಯಾನಾಂ ಅನೇಕ ಅರ್ಥತ್ವಂಚ ಅಭಿಪ್ರೇತ್ಯ ತಥೈವ ಇತ್ಯುಕ್ತಂ. ಇಲ್ಲಿ ತಚ್ಛಬ್ದಕ್ಕೆ ತಥೈವ ಅಂತ ಅರ್ಥ ಹೇಳಿದರು, ಅವ್ಯಯಗಳಿಗೆ ಅನೇಕ ಅರ್ಥ ಅಂತ ಅರ್ಥವನ್ನು ಇಟ್ಟುಕೊಂಡು ಹೇಳಿದ ಮಾತದು. ಸರ್ವೇ ಶಬ್ದಾಃ ಸಾವಧಾರಣಂ ಇತಿ ನ್ಯಾಯೇನ ತಥೈವ ಇತ್ತೇವಕಾರಃ ಇತ್ಯವಶೇಯಃ. ಸರ್ವೇ ಶಬ್ದಾಃ ಸಾವಧಾರಣಂ, ಎಲ್ಲ ಶಬ್ದಗಳಿಗೂ ಕೂಡ ಅವಧಾರಣ ಅಂದರೆ ಒಂದು ನಿಶ್ಚಯ ಜ್ಞಾನ ಬರಹಾಗೆ ಅರ್ಥ ಮಾಡಬೇಕು. ಆ ಅರ್ಥದಲ್ಲಿ ಪದ ಬಂದಿದೆ ಅಂತ ತಿಳಿಸಿದರು. ಯೈಷಿ ಈಕ್ಷಿತ ಅಹಂ ರಹಿತ ಅಪಿ ಅಸತ್ಸತೋ ಸ್ವತೇಜಸ ಅಪಾಸ್ತತಮೋಭಿದ ಭ್ರಮ ಸ್ವಮಾಯಯಾತ್ಮನ್ ರಚಿತೇಷು ತತ್ಸನ್ ಪ್ರಾಣಾದಿಭಿರ್ಜಂತು ಶುಭಾತಿ ಚಿತ್ರಥಾ ಅಂತ ಪರಮಾತ್ಮ ನೋಡಿಕೊಟ್ಟಿದ್ದೇನೆ ಅಂತ ಅನುಸಂಧಾನ ಮಾಡ್ತಾ ಇದ್ದಾನೆ. ಯಶ್ಯಾಖಿಲಾಂ ಅಖಿಲಾಮಿ ಬಹುಭಿಃ ಸುಮಂಗಲೈಃ ವಚೋ ವಿಮಿಶ್ರ ಗುಣಕರ್ಮ ಜನ್ಮಭಿಃ ಪ್ರಾಣಂತಿ ಶುಂಭಂತಿ ಪುನಂತಿ ವೈ ಜಗತ್ ಯಾಸ್ತದ್ವಿರಕ್ತಾಃ ಶುರಶೋಭನಾಮತಾಃ. ಯಶ್ಯ ಅಖಿಲ ಅಮಿ ವಹಭಿಃ ಅಖಿಲಾನಾಂ ಬ್ರಾಹ್ಮಣಾದಿಷು ಅಶ್ವ ಪಚಾಂತಾನಾಂ ಅವಸೀವೇನು ಪಾಪಾನಿ ಘಂತೀತಿ ಅಖಿಲಂ ಈವಹಾನಿ ತೈಹಿ. ಅಖಿಲಂ ವಿವಹನ ಎಂದ್ರೇನು? ಬ್ರಾಹ್ಮಣಾದಿ ಶಪಚಾಂತಾನಾಂ ಅಮಿ ಭವನಿ ಪಾಪಾನಿ. ಪರಮಾತ್ಮ ಯಶ್ಯ ಅಖಿಲ ಅಮೀ ವಹಭಿಹಿ, ಎಷ್ಟೆಷ್ಟು ಪ್ರಾಣಿಗಳಿವೆ ಬ್ರಾಹ್ಮಣನಿಂದ ಹಿಡಿದು ಶಪಚನವರು ಎಷ್ಟೆಷ್ಟು ಜನ ಇದ್ದಾರೆ. ಸುಮಂಗಲೈರ್ ವಾಚೋ ವಿಮಿಶ್ರಾಹ ಗುಣಕರ್ಮ ಜನ್ಮಭಿಹಿ ವರ್ತಮಾನ ಪ್ರಾಣಾದಿಭಿಹಿ ಗಂತಿ ಶೋಭನಾನಿ ಮಂಗಲಾನಿ ಯೇಭ್ಯಃ ತೈಹಿ ಸುಮಂಗಲೈಹಿ ಗುಣಕರ್ಮ ಜನ್ಮವಿ ವಿಮಿಶ್ರಾಃ ಸಂಕಲಿತಾಃ ಕೃಷ್ಣ ಕೃಷ್ಣ ಅಪ್ರಮೇಯಾತ್ಮನ್ ಇತ್ಯಾದಿ ಲಕ್ಷಣ ವಾಚಃ ಜಗತ್ ಪ್ರಾಣಂತಿ ಜೀವಯಂತಿ ಆಹ್ಲಾದಯಂತಿ ಶುಂಭಂತಿ ಶೋಭಯಂತಿ ಪುನಂತಿ ಪವಿತ್ರಯಂತಿ ಚೈತಿ ಅಂತರ್ಭಾವಿತ ನರ್ಥ ನಿರ್ದೇಶ. ಯಾರೇ ಒಬ್ಬ ಮಾತಾಡಲಿ ಬ್ರಾಹ್ಮಣ ಶಪಜನವರಿಗೆ, ಸುಮಂಗಲೈಹಿ ವಾಚಃ ವಿಮಿಶ್ರಾಹ, ಒಳ್ಳೆಯವರಾದ್ರೆ ಅಂತ್ಯಜಾಪಿಯ ಭಕ್ತಾಹ ನಾಮ ಜ್ಞಾನಾಧಿಕಾರಿಣ ಅಂತ ಹೇಳ್ತಾರೆ. ಅಂತ್ಯಜರಾಗಿದ್ದರೂ ಕೂಡ ಅವರು ದೇವರು ಕೃಷ್ಣ ಕೃಷ್ಣ ಅಂತ ಹೇಳೋ ಹಕ್ಕು ಅವರಿಗಿದೆ. ಇನ್ನು ಬ್ರಾಹ್ಮಣರು ವೇದವಾಕ್ಯಗಳಿಂದ ಸ್ತೋತ್ರ ಮಾಡ್ತಾರೆ, ಎಲ್ಲ ಮಂಗಳಕರವಾದ ಮಾತುಗಳೇ. ಶಪಚ ಹೇಳಿದ ಅಂಥೇಳಿ ಆ ವಾಕ್ಯಕ್ಕೆ ಅಮಂಗಳತ್ವ ಬರೋದಿಲ್ಲ. ಅದು ವಿಮಿಶ್ರ ಗುಣಕರ್ಮ ಜನ್ಮಭಿಹಿ, ಪ್ರತಿಯೊಂದು ಮಾತು ಕೂಡ ದೇವರ ಗುಣನೂ ಹೇಳುತ್ತೆ, ಕರ್ಮ ಹೇಳುತ್ತೆ, ಅವತಾರ ಹೇಳುತ್ತೆ, ಏನಾದ್ರೂ ಒಂದು ಅರ್ಥ ಇರುತ್ತೆ. ಪರಮಾತ್ಮನ ಗುಣ ಹೇಳೋದು, ಗುಣ ಹೇಳ್ತಕ್ಕಂಥ ಶಬ್ದಗಳೇ ಕೆಲವು. ಆತ ರಾಮನಾರಿ ಅಂತ ಕರೆದ್ರು, ನರಕಾರಿ ಅಂತ ಕರೆದ್ರು, ಮುರಾರಿ ಅಂತ ಕರೆದ್ರು. ಏನು ಹೇಳುತ್ತದೋ ಆತನ ಕರ್ಮ, ಏನು ಮಾಡಿದ, ಮುರರನ್ನು ಕೊಂದ, ನರಕಾಸುರನ್ನು ಕೊಂದ. ಗುಣ ಪರಮಾತ್ಮ ಜ್ಞಾನಪೂರ್ಣ ಆನಂದಪೂರ್ಣ ಗುಣ ಹೇಳ್ತಾ ಇದೆ. ಜನ್ಮವಿ ರಾಮಾವತಾರ ಕೃಷ್ಣಾವತಾರ ಹೇಳೋ ಪದಗಳಿದೆ, ಅವೆಲ್ಲ ಜನ್ಮ ಹೇಳ್ತಾ ಇದೆ. ಪ್ರತಿಯೊಂದು ಪದನೂ ಪರಮಾತ್ಮನ ಯಾವುದೋ ಒಂದು ಅಂಶ ಹೇಳ್ತಿರೋದ್ರಿಂದ ಎಲ್ಲ ಶಬ್ದಗಳು ಭಗವತ್ಪರವೇ ಆಗಿವೆ ಅಂತ ಐತರೇಯದಲ್ಲಿ ಬಂದಿದೆಯಲ್ಲ, ಅದನ್ನು ಅನುಸಂಧಾನ ಮಾಡ್ತಾ ಇದ್ದಾನೆ. ಪ್ರಾಣಾನಿ ಪ್ರಾಣಂತಿ ಶುಂಭಂತಿ ಪುನಂತಿ ವೈ ಜಗತ್. ಪರಮಾತ್ಮನ ಹೆಸರುಗಳು ಯಾರೇ ಉಚ್ಚಾರಣೆ ಮಾಡಿದರೂ ಕೂಡ ಪ್ರಾಣಂತಿ ಶುಂಭಂತಿ ಪುನಂತಿ, ಜಗತ್ತಿಗೆ ಎಷ್ಟು ಕಲ್ಯಾಣ ಮಾಡುತ್ತೆ ಅಂತ ಹೇಳ್ತಾರೆ. ಒಂದು ಕಡೆಗೆ ಪ್ರಾಣಂತಿ ಜೀವಂತಿ, ಜನ ಬದುಕಿರೋದೇ ಅಂತ ಶಬ್ದಗಳನ್ನು ಕೇಳಿಕೊಂಡು, ಇನ್ನೊಂದು ಶುಂಭಂತಿ ಶೋಭನವನ್ನು ಮಂಗಳವನ್ನು ಉಂಟು ಮಾಡ್ತಾ ಇವೆ, ಆಮೇಲೆ ಪುನಂತಿ ಪಾವಿತ್ರ್ಯವನ್ನು ತಂದುಕೊಡ್ತಾ ಇವೆ. ಅಚ್ಯುತಾನಂತ ಗೋವಿಂದ ಅಂದ್ರೆ ಪಾಪ ಶುದ್ಧ ಆಗುತ್ತೆ. ಅದೇ ರೀತಿಯೇ ಅಪವಿತ್ರ ಪವಿತ್ರ ಪುಂಡರೀಕಾಷ್ಟ ಅಂತ ಹೇಳ್ಕೊಂಡ್ರೆ ನಮಗೆ ಶುದ್ಧಿ ಲಭಿಸುತ್ತೆ. ಎಷ್ಟೇ ನಾವು ಸ್ನಾನಾದಿಗಳನ್ನು ಮಾಡಿದರೂ ಕೂಡ ಪುಂಡರೀಕಾಷ್ಟ ಸ್ಮರಣೆ ಮಾಡಿದ ಮೇಲೇ ಪೂರ್ತಿ ಪಾವಿತ್ರ್ಯ ಬರೋದು, ಗೊತ್ತಾಯ್ತಾ? ಆದ್ದರಿಂದ ಪರಮಾತ್ಮನ ನಾಮಗಳು ಒಂದು ಕಡೆಗೆ ಪ್ರಾಣಂತಿ ಬದುಕಿಸಿವೆ, ಶುಂಭಂತಿ ಶೋಭೆ ಕೊಡ್ತಾ ಇವೆ, ಪುನಂತಿ ಪಾವಿತ್ರ್ಯ ಕೊಡ್ತಾ ಇವೆ. ಯಾರಿಗೆ? ಒಬ್ಬಿಬ್ಬರಿಗಲ್ಲ, ಜಗತ್ ಜಗತ್ತನ್ನೇ ಪಾವನ ಮಾಡ್ತಕ್ಕಂಥ ಶಕ್ತಿ. ನೀರಿಷ್ಟು ಸಿಮಿಸಿದ್ರು ಎಲ್ಲರ ಮೇಲೆ ಬೀಳಲಿಲ್ಲ, ಬಿದ್ದವರಿಗಾಯ್ತು ಅಷ್ಟೇ. ಪರಮಾತ್ಮನ ನಾಮ ಹಾಗಲ್ಲ, ಎಂಥದ್ದದು? ಇಡೀ ಜಗತ್ತನ್ನೇ ಶುದ್ಧ ಮಾಡ್ತಕ್ಕಂಥ ಶಕ್ತಿ. ಒಂದು ಬಕೆಟ್ ನೀರು ತಂದು, ಇಷ್ಟೇ ಎಷ್ಟು ನೀರು ತಂದು ಇದು ದೊಡ್ಡ ಹಾಲು ಕ್ಲೀನ್ ಮಾಡೋಕ್ಕಾಗುತ್ತಾ? ನೀರಾಗೋಯ್ತು ಅಂತ ಹೇಳ್ತಾರೆ. ಪರಮಾತ್ಮನ ನಾಮ ಹಾಗಲ್ಲ, ಎಂಥದ್ದದು? ಇಡೀ ಜಗತ್ತನ್ನೇ ಪಾವನ ಮಾಡ್ತಕ್ಕಂಥ ಶಕ್ತಿ ಇದೆ, ಜಗತ್ತಿಗೆ ಶೋಭೆ ಕೊಡ್ತಾ ಇದೆ, ಜಗತ್ತನ್ನೇ ಬದುಕಿಸ್ತಾ ಇದೆ. ಸ್ವಮಾಯಯ ಜಗತ್ ಪ್ರಾಣಂತಿ ಜೀವಂತಿ ಜೀವಯತಿ ಆಹ್ಲಾದಯತಿ, ಸಂತೋಷ ಪಡಿಸ್ತಾ ಇದೆ ಇತ್ಯಾದಿ. ಈ ಅರ್ಥ ಬರುತ್ತಾ ಅಂದರೆ ಆಚಾರ್ಯ ಕೋಟ್ಪಾಡಿದ್ದೆಲ್ಲ ಹೇಳ್ತಾರೆ. ಶುಂಭ ಭಾಷಣೆ ಭಾಸನೆ ಹಿಂಸಾಯಾಂಚ. ಶುಂಭ ಅಂತ ಧಾತುವಿಗೆ ಭಾಷಣ ಅಂತ ಒಂದರ್ಥ, ಭಾಸನ ಪಡೆಯುವುದು ಅಂತ ಇನ್ನೊಂದರ್ಥ, ಹಿಂಸೆ ಅಂತ ಇನ್ನೊಂದರ್ಥ. ಇಲ್ಲಿ ಅರ್ಥ ತಗೋಬೇಕು. ಶುಭಾಸನ ಶೋಭೆ, ಶುಭಾಸನ ಅಂದರೆ ಬೆಳಗಿಸೋದು, ಬೆಳಗಿಸ್ತಾನೆ ಅಂತಂದ್ರೆ ಬೆಳಕನ್ನು ಕೊಡ್ತಾನೆ ಅಂತ ಅರ್ಥ. ಇತಿ ಶುಂಭಧಾತೋರ್ ಅನೇಕಾರ್ಥತ್ವಾತ್ ಅತ್ರೋಕ್ತಮಾಚಾರ್ಯೈಹಿ. ಇದು ಆಚಾರ್ಯ ಅರ್ಥ ಇಟ್ಕೊಂಡೆ, ಶುಂಭಂತಿ ಶೋಭಯಂತಿ ಶುಂಭನಂ ಶೋಭನಂ ಶುಂಭಂ ಶುಭ ಪರ್ಯಾಯ ವಾಚಕಾಹ ಇತಿ ಅಭಿಧಾನಂ ಅಂತ ಬರೆದಿದ್ದಾರೆ. ಶುಂಭಂತಿ ಶಬ್ದಕ್ಕೆ ಶೋಭಯಂತಿ ಅಂತ ಅರ್ಥ ಮಾಡಿ ಅದಕ್ಕೆ ಡಿಕ್ಷನರಿ ಕೋಟ್ ಮಾಡಿದ್ದಾರೆ ಆಚಾರ್ಯರು. ಶುಂಭನ ಶೋಭನ ಶುಂಭ ಶುಭ ಇವೆಲ್ಲ ಪರ್ಯಾಯ ವಾಚಕವಾದ ಪದಗಳು. ಯಾಸ್ತು ವಾಚ ತದ್ವಿರಕ್ತಾ ತೈಹಿ ಹರಿಗುಣ ಕರ್ಮಾದಿಭಿ ರಹಿತಾ ಶುಭೂತಾ ಸತಾಂ ಅಶೋಭನ ಇತಿ ಮತಃ. ಅವಿಲ್ಲ ಅಂತ ತಿಳ್ಕೊಬೇಡ, ಅವ ಏನವು ಯಾ ತದ್ವಿರಕ್ತಾ. ಈ ಅರ್ಥವನ್ನು ದೇವರ ವಿಷಯ ಸಂಬಂಧಪಡದ ಮಾತುಗಳನ್ನ ಆಡಿಬಿಟ್ರೆ ಅಶೋಭನಾ ಮತಃ ಏನವು? ಅಮಂಗಳಕರವಾದ ಮಾತುಗಳು. ದೇವರ ವಿಷಯ ಪ್ರಸ್ತಾಪ ಇಲ್ಲ ಅಂದ್ರೆ ಏನರ್ಥ? ಅದು ಅಮಂಗಳನೇ. ಹೇಳಿದ ಬರೆದಿ ಪರೀಕ್ಷೆ ಇಟ್ಕೊಂಡು ಟೆಸ್ಟ್ ಬುಕ್ಗೆ ಸಂಬಂಧಪಟ್ಟಿಲ್ಲ ಅಂದ್ರೆ ಏನರ್ಥ? ಟೈಮ್ ಹೋಯ್ತು, ಫೇಲಿಗೆ ಕಾರಣ ಆಗ್ತದೆ, ಫೇಲ್ ಆಗ್ಲಿಕ್ಕೆ ತಯಾರಿ ತಿಳಿಸಿದ್ದಾನೆ ಅಂತ ಅರ್ಥ. ಪ್ರತಿಯೊಂದು ಮಾತು ಅವನು ಹಳ್ಟಿ ಹೊಡೆದ್ರು ಯಾವ್ದಕ್ಕೆ ಸಂಬಂಧಪಟ್ಟೆ ಹಳ್ಟಿ ಹೊಡಿಬೇಕು? ಅವನು ನನ್ನ ಸಬ್ಜೆಕ್ಟ್ ಕನೆಕ್ಟ್ ಆಗೋ ರೀತಿ ಮಾಡ್ಬೇಕಲ್ಲ, ಇಲ್ಲದೆ ಹೋದ್ರೆ ಅವ್ನು ಮಾಡಿದ ವೇಸ್ಟ್ ಅಂತ ಕರೀತಾರೆ. ಆ ಅರ್ಥದಲ್ಲಿ ದೇವರು ಪರವಾಗದೆ ಹೋದ್ರೆ ನೋಡಿ, ಅಂತ್ಯಜ ಹೇಳಿದ್ರು ಕೂಡ ದೇವ್ರ ವಿಷಯ ಹೆಸರು ಹೇಳಿದ್ರೆ ಪಾವನ ದೊಡ್ಡ ಬ್ರಾಹ್ಮಣ ಇವತ್ತಿದ್ದಾರಲ್ಲ ಅದ್ವೈತಾದಿ ಮತ ಹೇಳಿಬಿಟ್ಟಾಗ ಮಾಯಾವಾದಿಗಳಿದ್ದಾರೆ, ಅಶೋಭನ ಅದೆಂಥ ಹೆಸರು ನೋಡಿದ್ರೆ ಸಂಸ್ಕೃತ ಅರ್ಥ ಆಯ್ತಾ? ಹೆಸರು ನೋಡಿದ್ರೆ ಸಂಸ್ಕೃತ ಕೋಟ್ ಮಾಡೋದು ವೇದವಾಕ್ಯಗಳನ್ನು, ಹೇಳೋದು ಅಹಂ ಬ್ರಹ್ಮಾಸ್ಮಿ ಅಂತೇಳಿ. ಎಲ್ಲಿಗೋಯ್ತದೆ ಈಗ? ವೇದವಾಕ್ಯ ಕೋಟ್ ಮಾಡಿ ಸಂಸ್ಕೃತದಲ್ಲಿ ಮಾತಾಡಿ ಅಂಧತಮಸೆ ಕಳ್ಸಕ್ಕೆ ಬರುತ್ತೆ. ಅದು ಪಾಪ ಕನ್ನಡದಲ್ಲಿ ಕೃಷ್ಣ ಕೃಷ್ಣ ಅಂತಂದು ಸದ್ಗತಿ ಕೊಡಕ್ಕೆ ಬರುತ್ತೆ. ಆದ್ದರಿಂದ ದೇವ್ರ ವಿಷಯ ಹೇಳುತ್ತೆ ಬಿಡುತ್ತೆ ಅನ್ನೋದ್ರ ಮೇಲೆ ವಾಕ್ಯಕ್ಕೆ ಏನು ಡಿಪೆಂಡ್ ಆಗುತ್ತೆ, ಅದು ಬೆಲೆ ಇದೆಯೋ ಇಲ್ಲೋ ಅಂತ ತೀರ್ಮಾನ ಆಗಬೇಕು. ಆ ಅರ್ಥದಲ್ಲಿ ಶ್ರೀ ಅಶೋಭರಾಮತಾಹ ಇದನ್ನು ಏನು ಬಂದಾಗಾಯಿತು, ದೇವರಿಗೆ ಸಂಬಂಧಪಟ್ಟರೆ ಎಷ್ಟು ಪಾವಿತ್ರ್ಯ ಇದೆ, ದೇವರಿಗೆ ಸಂಬಂಧಪಟ್ಟ ನಾಮಕ್ಕಷ್ಟು ಪಾವಿತ್ರ್ಯ ಇದ್ದರೆ ನಾನು ಕೃಷ್ಣನ್ ಡೈರೆಕ್ಟ್ ನೋಡ್ತೇನಲ್ಲ ಎಷ್ಟಿರ್ಬೋದು, ಅಲ್ಲಿಗೆ ಅನ್ವಯ ಆಗುತ್ತೆ. ದೇವರ ನಾಮ ಪಾವಿತ್ರ್ಯ ಇದೆ, ದೇವರ ಪಾದಕ್ಕೆ ಪಾದ ಪಾವಿತ್ರ್ಯ ಎಲ್ಲ ಇದೆ, ಅದು ನನಗದು ಇವತ್ತು ಸಿಗ್ತಾ ಇದೆ, ಆದ್ದರಿಂದ ಭಾರಿ ಶ್ರೇಷ್ಠ ಅಂತ ಅನ್ಕೊಂಡ. ಶಿವರ ಅಶೋಭನಾಮತಃ ಸಚಾವತೀರ್ಣ ಕಿಲ ಸಾತ್ವತ ಅನ್ವಯೇ ಸ್ವಸೇತು ಪಾಲಾಮರ ವರ್ಯ ಶರ್ಮ ಕೃತ ಯಶೋ ವಿತನ್ವನ್ ವ್ರಜಾಸ್ತ್ಯ ಈಶ್ವರೋ ಗಾಯಂತಿ ದೇವಾಹ ತದಶೇಷ ಮಂಗಲಂ ಸಚ ಅವತೀರ್ಣ ಹಾಕಿಲ ಸಾತ್ವತ ಅನ್ವಯೇ ಅಂತ ಕೃಷ್ಣ ಏನ್ ಮಾಡಿದ್ದಾನಾಗ, ಈಗ ಸಾತ್ವತ ಅನ್ವಯ ಯದುವಂಶದ ಸಾತ್ವತರು ಯಾದವರು, ಯದುವಂಶದ ಅವತಾರ ಮಾಡಿದ್ದಾರೆ. ಸ್ವಸೇತು ಪಾಲಾಮರ ವರ್ಯ ಶರ್ಮಕೃತ್ ಯಾತಕ್ಕೆ ಅವತಾರ ಮಾಡಿದ, ಸ್ವಸೇತುಪಾಲ ಅಮರವರ್ಯ ಶರ್ಮಕೃತ್ ಸ್ವ ತನ್ನ ಸೇತು ತಾನು ಮಾಡಿರ್ತಕ್ಕಂಥ ನಿಯಮಗಳನ್ನು ಪಾಲನೆ ಮಾಡ್ತಕ್ಕಂತಹ ಅಮರವರ್ಯ ಶರ್ಮಕೃತ್ ಶ್ರೇಷ್ಠ ದೇವತೆಗಳಿಗೆ ಆನಂದ ಕೊಡೋಕ್ಕೋಸ್ಕರ. ಎಷ್ಟು ಇಂಪಾರ್ಟೆಂಟ್ ಇದು, ದೇವತೆಗಳ ಮಾತನ್ನು ಕೃಷ್ಣ ಯಾಕೆ ನಡೆಸ್ತಾನೆ ಹೋಗಲಿ, ಅವತಾರ ಮಾಡೋದ್ರೆ ಯಾಕೆ ಮಾಡ್ತಾನೆ ಅಂತ ಕೇಳಿದರೆ, ಆತನ ಆಜ್ಞಾಪಾಲಕರವರು ಉದಾಹರಣೆ ಡ್ಯೂಟಿ ಮಾಡ್ತಾ ಇದ್ದಾನೆ ಒಬ್ಬ, ಗೊತ್ತಾಯ್ತಾ, ಅವನು ರಿಕ್ವೆಸ್ಟ್ ಮಾಡಿದ್ರೆ ಹೆಲ್ಪ್ ಮಾಡ್ತಾರೆ. ಡ್ಯೂಟಿ ಪೊಲೀಸ್ ಫೋನ್ ಮಾಡ್ತಾನೆ, ದೊಡ್ಡ ಗಲಾಟೆ ಆಗ್ತಿದೆ, ಸ್ಕ್ವಾಡ್ ಕಳಿಸ್ಕೊಡ್ರಿ, ಏನು ಮಾಡ್ತಾರೆ ಕಳಿಸ್ಕೊಡ್ತಾರೆ, ಯಾತಕ್ಕೆ ಅದು ಕೇಳ್ತಾರೆ, ಯಾತಕ್ಕೆ ಕೊಡ್ತಿದ್ದಾನೆ, ಈಗ ಲಾ ಅಂಡ್ ಆರ್ಡರ್ ಪ್ರೊಟೆಕ್ಟ್ ಮಾಡಬೇಕಾಗಿದೆ ಅವರಿಗೆ, ಅದಕ್ಕೆ ಕೇಳ್ತಾರೆ, ತಕ್ಷಣ ಹೆಲ್ಪ್ ಮಾಡಿಬಿಡ್ತಾರೆ. ಅದೆಲ್ಲ ದೇವತೆಗಳು ಯಾರು ಅಂದರೆ ಸ್ವಸೇತು ಪಾಲರು, ಪರಮಾತ್ಮನ ಅಪ್ಪಣೆಯನ್ನು ಅವ್ರು ಏನು ಮಾಡ್ತಿದ್ದಾರೆ, ಎಕ್ಸಿಕ್ಯೂಟ್ ಮಾಡ್ತಕ್ಕಂಥವ್ರು. ಆದ್ದರಿಂದ ಅವ್ರಿಗೆ ಪ್ರಾಬ್ಲಮ್ ಹೇಳಿಕೊಂಡ ಕೃಷ್ಣ ಅವತಾರ ಮಾಡಿ ಅವತಾರ ಮಾಡ್ತಾರೆ, ದೇವರ ಅವತಾರ ಮಾಡ್ತಾರೆ. ಯಾವಾಗ ದೇವತೆಗಳು ಇದು ಮಾಡಿದ್ರು ಕೂಡ ಪರಮಾತ್ಮ ತಕ್ಷಣ ಯಾಕೆ ರೆಸ್ಪಾಂಡ್ ಮಾಡ್ತಾರೆ ಅಂದರೆ, ತನ್ನ ಕೆಲಸ ಮಾಡೋರು ಅವರು, ದೈತ್ಯರಿಗೆ ಯಾಕೆ ಮಾಡೋದಿಲ್ಲ ಅಂದರೆ ವಿರೋಧಿಗಳು ಅವರೆಲ್ಲ ಕೂಡ, ಅವರೆಲ್ಲ ಕಾನೂನು ಬ್ರೇಕ್ ಮಾಡ್ತಾ ಇದ್ದಾರೆ, ಇವರು ಫಾಲೋ ಮಾಡ್ತಿದ್ದಾರೆ, ಆದರೆ ಕಾನೂನು ಮಾಡ್ತಾರೆ ಪ್ಲಸ್ ಅದನ್ನು ಉಳಿಸ್ತಾ ಇದ್ದಾರೆ. ಆದ್ದರಿಂದ ಈ ನಮಗೆ ಅರ್ಥ ಆಯಿತು, ದೇವತೆಗಳ ಮಾತನ್ನು ದೇವರು ಯಾತಕ್ಕೆ ನಡೆಸ್ತಾನೆ ಅಂದರೆ, ಆತನ ಮಾತನ್ನು ಪಾಲನೆ ಮಾಡ್ತಾರಾದ್ರಿಂದ. ನಾವು ದೇವ್ರ ಮಾತನ್ನು ಕೇಳಿ ನಡೆಸಿದ್ರೆ ಏನು ಮಾಡ್ತಾನೆ ಪರಮಾತ್ಮಾಗ, ಕಾಪಾಡ್ತಾನೆ. ದೇವ್ರು ಹೇಳಿದ ಕೆಲಸ ಮಾಡ್ತಿದ್ರೆ ಇವತ್ತಿಗೂ ನಡೀತದೆ, ಶಾಸ್ತ್ರ ಹೇಳಿದ ಕೆಲಸ ನಡೀಲಿಕ್ಕೆ ಕೊಟ್ಟ ತಕ್ಷಣ ಏನಾಗುತ್ತೆ, ನಮಗೆ ಅನುಗ್ರಹ ಬಂದೇ ಬಿಡುತ್ತೆ. ಆಗೋದಿಲ್ಲ ಅನ್ಕೊಂಡು ಕೆಲಸ ಏನಾಗುತ್ತೆ, ಅದು ಸಲೀಸಾಗಿ ಹೋಗೋಗ್ಬಿಟ್ಟು, ಆಗೋದಿಲ್ಲ ಆಗೋದೇ ಇಲ್ಲ ಅನ್ಕೊಂಡಿದ್ದು ಆಗೋಗ್ಬಿಡುತ್ತೆ. ಯಾವ ದೇವರಿಗೋಸ್ಕರ ಮಾಡ್ತೀವಿ ಅಂತ ಹೇಳಿದಾಗ, ಅದೇ ತನಗೆ ಮಾಡ್ಕೊಳಕ್ ಹೋದಾಗ ಏನು ಇನ್ನೇನು ಆಗುತ್ತೆ ಅನ್ನೋ ಹಂತಲ್ಲಿ ಏನಾಗುತ್ತದ, ಐ ಆಮ್ ಸಾರಿ, ಈ ಸ್ಟೇಜಲ್ಲಿ ಹೋಯ್ತು ಅಂದ್ಬಿಡುತ್ತೆ. ಯಾಕಂದ್ರೆ ದೇವರ ಅನುಗ್ರಹ ನಮಗೆ ಬರಬೇಕಾದ್ರೆ, ಸ್ವಸೇತು ಪಾಲ ಅಮರವರ್ಯ ಶರ್ಮಕೃತ್ ಒಂದೇ ಪದ, ಸ್ವ ಸೇತು, ಸೇತು ಅಂದರೆ ಧರ್ಮ ಸೇತು ಅಂತ ಅರ್ಥ. ಧರ್ಮ ಸೇತು ಅಂದ್ರೆ ಏನು, ಧರ್ಮದ ವ್ಯವಸ್ಥೆ, ಅದನ್ನು ಪಾಲನೆ ಮಾಡ್ತಕ್ಕಂಥವ್ರು, ಫಾಲೋ ಮಾಡ್ತಕ್ಕಂಥವ್ರು, ರಕ್ಷಣೆ ಮಾಡ್ತಕ್ಕಂಥವ್ರು. ದರೀ ತಾವು ಪೊಲೀಸ್ ಇರ್ತಾರೆ, ಕಾನೂನು ಪಾಲನೆ ಮಾಡೋದಷ್ಟಲ್ಲ, ಏನು ಮಾಡಬೇಕು ಅವರು, ಉಳಿದವ್ರು ಪಾಲಿಸಾಗಿ ಮಾಡಬೇಕು, ಅದನ್ನು ಉಳಿದವ್ರು ಪಾಲ ಮಾಡತಕ್ಕಂಥ ಕೆಲಸ ದೇವತೆಗಳು, ಅದಕ್ಕೆ ದೊಡ್ಡವರು ಅವರು ಅಷ್ಟು ಮೇಲಿದ್ದಾರೆ. ಇವತ್ತು ಉಳಿದವರು ಕಾನೂನು ಪಾಲನೆ ಮಾಡ್ತಾರೆ, ತನ್ಮಟ್ಟಿ ಮಾಡಿದರೆ ಸಾಕು, ಪೊಲೀಸ್ ಏನು ಮಾಡ್ತಾನೆ, ಉಳಿದವರು ಮಾರಾಗಿ ಮಾಡ್ತಾನೆ, ವಿರೋಧಿಗಳನ್ನು ಶಿಕ್ಷಿಸ್ತಾರೆ. ಅದಕ್ಕೋಸ್ಕರ ಸ್ವತೇತು ಅಮರ ವರ್ಯ, ಇದೆಲ್ಲ ಸಾಮಾನ್ಯರಿಗೆ ಕೊಟ್ಟ ಕೆಲಸ ಅಲ್ಲ, ಅಮರರು ಅವರಲ್ಲಿ ವರ್ಯರು, ವರ್ಯ ಅಂದ್ರೇನು ಶ್ರೇಷ್ಠ, ಶ್ರೇಷ್ಠ ದೇವತೆಗಳಿದ್ದಾರೆ ಅವರಿಗೆ. ಶರ್ಮ ಅಂದ್ರೇನು ಸುಖ, ಶರ್ಮಕೃತ ಪರಮಾತ್ಮ ಸುಖವನ್ನು ಕೊಡತಕ್ಕಂಥವನು, ಅದಕ್ಕೋಸ್ಕರ ಅವತಾರ ಮಾಡಿದ್ದಾನೆ. ಯಶೋ ವಿತನ್ವನ್ ವ್ರಜ ಆಸ್ತೆ ಈಶ್ವರೋ, ಪರಮಾತ್ಮ ಇದರಿಂದ ಏನು ಮಾಡಿದ್ದಾನೆ, ಸಾತ್ವತ ಗುಣದಲ್ಲಿ ಅವತಾರ ಮಾಡಿದ್ದರಿಂದ ವಂಶ ವಂಶಕ್ಕೆ ಏನು ಬಂತದು, ಕೀರ್ತಿ ಬಂದೋಯ್ತು. ಕೃಷ್ಣ ಅವತಾರ ಮಾಡಿದ್ದಕ್ಕೆ ಚಂದ್ರವಂಶ ಕೀರ್ತಿ ಬಂತು, ಯದುವಂಶ ಕೀರ್ತಿ ಬಂತು. ರಾಮ ಅವತಾರ ಮಾಡಿದ್ದಕ್ಕೆ ರಘುವಂಶ ಸೂರ್ಯವಂಶ ಕೀರ್ತಿ ಬಂತು. ಅದಕ್ಕೆ ಯಶೋ ವಿತನ್ವನ್ ಆ ಕೀರ್ತಿಯನ್ನೇ ಹರಡ್ತಾ ಇದ್ದಾರೆ. ವ್ರಜೆ ಆಸ್ತಿ ಗೋಕುಲ ಹೆಸರು ಎಲ್ಲ ಒಂದು ಹಟ್ಟಿ, ಅದು ಗೊಲ್ಲರಟ್ಟಿ ಏನು ಹೆಸರು ಬರ್ತಿತ್ತು. ಅದಕ್ಕೆ ಕೃಷ್ಣ ಅವತಾರ ಮಾಡಿದ್ರಿಂದ ಏನಾಯ್ತದ, ದೊಡ್ಡ ಸಮಸ್ತ ದಿಗ್ವಿಜಯಕ್ಕೆ ಬರ ಕಾರಣ ಆಗಿತ್ತು. ಲೋಕಲೋಕದಲ್ಲಿ ವಿಶ್ವಕ್ಕೆ ಖ್ಯಾತವಾದಂಥ ಸ್ಥಳ ಆಯಿತು. ಈಶ್ವರೋ ಗಾಯಂತಿ ದೇವಾಹ ತದಶೇಷ ಮಂಗಲಂ ಅಂತ, ಅಶೇಷ ಮಂಗಲಂ ಬರೀ ಮಂಗಳಮಯ ಪರಮಾತ್ಮ, ಆತನನ್ನು ಸದಾ ದೇವತೆಗಳು ಸ್ತೋತ್ರ ಮಾಡ್ತಾರೆ, ಆತನನ್ನು ದೇವತೆಗಳು ಸದಾ ಸ್ತೋತ್ರ ಮಾಡ್ತಾ ಇದ್ದಾರೆ, ಅನುಗ್ರಹ ಮಾಡ್ತಾ ಇದ್ದಾರೆ ಅಂಥೇಳಿ. ತಂ ತ್ವದ್ಯ ನೂನಂ ಮಹತಾಂ ಗತಿಂ ಗುರುಂ ತ್ರೈಲೋಕ್ಯ ಕಾಂತಂ ಋಷಿಮನ್ನ ಮಹೋತ್ಸವಂ ರೂಪಂ ದಧಾನಂ ಶ್ರಿಯೈಪ್ಸಿತಾಸ್ಪದಂ ದ್ರಕ್ಷೇ ಮಮಾಸನ್ನಂ ಉಷಸ ಸುದರ್ಶನಾಃ. ತಂತು ಅದ್ಯ ನೂನಂ ಮಹತಾಂ ಗತಿಂ ಗುರುಂ ತ್ರೈಲೋಕ್ಯ ಕಾಂತಂ ದೃಶಿಮನ್ ಮಹೋತ್ಸವಂ ರೂಪಂ ದಧಾನಂ ಶ್ರಿಯಃ ಈಪ್ಸಿತಾಸ್ಪದಂ ದ್ರಕ್ಷೇ ಮಮ ಆಸನ್ನ ಉಷಸಃ ಸುದರ್ಶನಾಃ. ತಂತು ಅದ್ಯ ತಂ ಅಂಥ ಕೃಷ್ಣನನ್ನು ಅದ್ಯ ಇವತ್ತು, ಅದ್ಯ ಇವತ್ತು ನೂನಂ ಮಹತಾಂ ಗತಿಂ ಗುರುಂ, ಯಾರು ಕೃಷ್ಣ, ಮಹತಾಂ ಗತಿಂ ದೊಡ್ಡವರಿಗೆ ಗತಿ, ಗುರುಂ ಎಲ್ಲರಿಗೂ ಗುರು, ತ್ರೈಲೋಕ್ಯ ಕಾಂತಂ ಮೂರು ಕಾಂತಾಯ ಕಲ್ಯಾಣ ಗುಣೈಕಧಾಮ್ನೆ, ಪರಮಾತ್ಮ ಮನೋಹರ ಎಷ್ಟಕ್ಕೆ ಮನೋಹರ, ತ್ರೈಲೋಕ್ಯ ಕಾಂತಂ ಮೂರು ಲೋಕಕ್ಕೆ ಮನೋಹರ, ಈ ಸ್ಟೇಟ್ ಲೆವೆಲ್ಲು ನ್ಯಾಷನಲ್ ಲೆವೆಲಲ್ಲ, ಯಾವ ಲೆವೆಲಲ್ಲಿ, ಯೂನಿವರ್ಸಲ್ ಲೆವೆಲಲ್ಲಿ ಗ್ರೇಟ್ ಪರಮಾತ್ಮ ಇದು. ಈ ಮೂರಿಗೆ ಬೆಸ್ಟ್ ಇವತ್ತಲ್ಲ, ಇವತ್ತು ಸ್ಟೇಟ್ ವೈಸ್ ಕಾಂಪಿಟೇಷನ್ ಇರುತ್ತೆ, ಅದರಲ್ಲಿ ಫಸ್ಟ್ ಬರ್ಬೋದು ಪರಮಾತ್ಮ. ಅದು ಒಂದ್ಸರ್ತಿ ಬರ್ಬೋದು ಕೆಲವರು, ಯೂನಿವರ್ಸಲ್ ಲೆವೆಲ್ ಒಬ್ಬರು ಒಂದ್ಸರ್ತಿ ಬರ್ಬೋದು, ದೇವರು ಯಾವಾಗ ಸದಾ ಅದು ಹೇಳೋದಕ್ಕೋಸ್ಕರ ತ್ರೈಲೋಕ್ಯ ಕಾಂತಂ ದೃಶಿಮನ್ ಮಹೋತ್ಸವಂ ದೃಶಿಮನ್ ಮಹೋತ್ಸವಂ. ಕಣ್ಣಿದ್ದವರಿಗೆ ದೊಡ್ಡ ಹಬ್ಬ, ದೇವರು ನೋಡ್ಬೇಕಲ್ಲ, ಕಣ್ಣಿದ್ದವರಿಗೆ ದೊಡ್ಡ ಹಬ್ಬ. ರೂಪದ ಜ್ಞಾನ ಕುರುಡರಿ ಏನು ಬರೋದೇ ಇಲ್ಲ, ಕಣ್ಣಿದ್ದವರಿಗೆ ಮಾತ್ರ ಬರೋದು. ಇದು ಒಂದು ಇನ್ನೊಂದು ಅರ್ಥ. ದೃಶಿಮನ್ ಅಂದ್ರೆ ಜ್ಞಾನ ಇರೋರಿಗೆ ಉತ್ಸವ, ಅಜ್ಞಾನಿಗಳಿಗೆ ಉತ್ಸವ. ದೃಶಿ ಎಂಬ ಎರಡು ಅರ್ಥ, ಒಂದು ಕಣ್ಣು ಅಂತ ಅರ್ಥ, ಜ್ಞಾನ ಅಂತ ಅರ್ಥ. ಅದೇ ಜ್ಞಾನಿಗಳಿಗೆ ದೊಡ್ಡ ಉತ್ಸವ ಪರಮಾತ್ಮ. ಯಾಕೆ ವಕ್ರೂರ ಸಂತೋಷಪಟ್ಟಂತೆ ಅಲ್ಲಿ ಎಷ್ಟು ಜನ ಬಂದಿದ್ರು ಈಗಾಗಲೇ, ಎಷ್ಟು ರಾಕ್ಷಸ ಒಬ್ಬರು ಸಂತೋಷ ಆಗಿತ್ತ ಕೃಷ್ಣನ್ ನೋಡಿ. ಯಾತಕ್ಕೆ? ಅವರು ಕಣ್ಣಿಲ್ದವರು. ಕಣ್ಣಿಲ್ದವರು ಅಂದರೆ ಎಂಥ ಕಣ್ಣಿಲ್ದವರು? ಅಂತರಂಗದಲ್ಲಿ ಹರಿಯ ಕಾಣದವ ಹುಟ್ಟು ಅಂಥ ಕಣ್ಣಿಲ್ದವರಾದ್ರಿಂದ ಕೃಷ್ಣನ್ ನೋಡಿದ್ರು ಜ್ಞಾನ ಬರಲಿಲ್ಲ. ಸ್ವಾರಸ್ಯ ನೋಡಬೇಕಲ್ಲಿ, ಕೃಷ್ಣನ ಕಣ್ಣಾರೆ ಕಂಡು ಜ್ಞಾನ ಬರಲಿಲ್ಲ. ಇನ್ನು ಅಕ್ರೂರ ಕಂಡಿಲ್ಲ, ಕಾಂಡ ಕೊರಟಿದ್ದಾನಾಗಲೇ ಏನು ಮಾಡ್ತಿದ್ದಾನಾಗಲೇ ಅಷ್ಟು ಎಂಜಾಯ್ ಮಾಡ್ತಾ ಇದ್ದ ಕಣ್ಣಿ ಕಾ. ಇನ್ನು ಕಾಂಡಕ್ಕೆ ಹೋಗೋ ದಾರಿಯಲ್ಲೇ ಎಂಜಾಯ್ ಮಾಡೋ ಅಕ್ರೂರ ಇಲ್ಲಿ ಈತೆಯಲ್ಲಿ. ನಮಗೆ ಇದರಿಂದ ಒಂದು ಅರ್ಥ ಗೊತ್ತಾಗುತ್ತೆ. ಅಕ್ರೂರ ಕೃಷ್ಣನ ಕಾಣದ ಮುಂಚೆ ಸಂತೋಷ ಪಡ್ತಾ ಇದ್ದಾರೆ, ಕೃಷ್ಣ ಬಗ್ಗೆ ತುಂಬ ಕೇಳಿದ್ದ. ಅದಕ್ಕೇನೆ ಅಪರೋಕ್ಷ ಜ್ಞಾನ ಆಗೋದಕ್ಕಿಂತ ಮುಂಚೆ ಕೂಡ ದೇವ್ರ ಬಗ್ಗೆ ಭಾರಿ ಕೇಳಿದ್ರೆ ಏನಾಗುತ್ತೆ? ಭಾರಿ ಸಂತೋಷ ಆಗುತ್ತೆ. ಶಾಸ್ತ್ರ ಓದ್ತಿದ್ದೆ, ಯಾರ ಬಗ್ಗೆ ಓದ್ತಿರೋದು ನಾವೀಗ? ಯಾರು ಮೋಕ್ಷ ಕೊಡ್ತಾರೆ ಅವನ ಬಗ್ಗೆ ಓದ್ತಾ ಇದ್ದೇವೆ. ಅರ್ಥ ಆಯ್ತಾ? ಈಗ ಟೆಕ್ಸ್ಟ್ ಬುಕ್ ಓದ್ತೀವಿ ಅಂತ ಹೇಳಿದಾಗ ಏನು ಖುಷಿ ಆಗುತ್ತೋ ಅದನ್ನು ಓದ್ತಾ ಇದ್ದೇವೆ ಅಂದ್ರೆ ಆನಂದ. ಅದು ಕಂಡವರಿಗೆ ವಿಶೇಷ ಆನಂದ. ಈ ಅರ್ಥದಲ್ಲಿ ದೇವರ ಆನಂದ ಎರಡು ವಿಧ. ಅಕ್ರೂರ ಈಗ ಕಾಣೋದಕ್ಕಿಂತ ಮುಂಚೆ ಆಡೋ ಮಾತುಗಳಿವೆ ಎಲ್ಲ ಕೂಡ. ಸೊ ಅಪರೋಕ್ಷ ಜ್ಞಾನ ಪೂರ್ವ ವ್ಯವಸ್ಥೆಯಲ್ಲೂ ಕೂಡ ಜ್ಞಾನಿಗಳಿಗೆ ಏನಾಗುತ್ತೆ? ಆನಂದಾದಿಗಳಾಗುತ್ತೆ ಅಂತ. ಆಮೇಲೆ ಕೂಡ ಏನಾಗುತ್ತೆ? ಇನ್ನು ಊಟ ಆಗಿರೋದಿಲ್ಲ, ಬಡಿಸ್ತಾರೆ ಅಂದರೆ ಅವ್ರು ಖುಷಿಯಾಗಿರ್ತಾರೆ. ಸ್ವಲ್ಪ ಆಗಲೇ ಎಲೆ ಹಾಕ್ತಿದ್ದಾರೆ, ಆಗಲೇ ಬಡಿಸ್ತಾ ಇರ್ತಾರೆ. ಒಗ್ಗರಣೆ ವಾಸ್ತೆ ಬಂದಿದೆ, ಅವೆಲ್ಲ ಏನು ಮಾಡ್ತಾ ಇದೆ ಆಗಲೇ ಆನಂದಕ್ಕೆ ಕಾರಣ. ಬಡಿಸಿ ಇನ್ನೂ ಕೃಷ್ಣಾರ್ಪಣೆ ಹೇಳ್ತೇನೆ, ಊಟ ಇನ್ನು ಆಪೋಸಿಷನ್ ಹಾಕ್ಬಿಟ್ಟಿದ್ದಾರೆ. ಆನಂದ ಕ್ಲೈಮ್ಯಾಕ್ಸಲ್ಲಿ ಇರ್ತಾನೆ ಆಗ್ಲೇನೆ, ಗೊತ್ತಾಯ್ತಾ? ಆನಂದಲ್ಲೂ ತಾರತಮ್ಯ ಇದೆ. ಇದು ಈ ಅರ್ಥದಲ್ಲಿ ದೇವರು ಕಂಡುಬಿಡುತ್ತೇನೆ. ಅನ್ನ ಕಂಡ ಮನುಷ್ಯ ಎಷ್ಟು ಖುಷಿ ಪಡ್ತಾನೋ ಜ್ಞಾನಕ್ಕಷ್ಟು ಖುಷಿ ಪಡೋದು ಜ್ಞಾನಿಗಳ ಲಕ್ಷಣ. ತದಶೇಷ ಮಂಗಲಂ ತಂತ್ವದ್ಯ ನೂನಂ ಮಹತಾಂ ಗತಿಂ ಗುರುಂ ತ್ರೈಲೋಕ್ಯ ಕಾಂತಂ ಋಷಿವನ್ ಮಹೋತ್ಸವಂ ರೂಪಂ ದಧಾನಂ ಶ್ರೀಯ ಇಪ್ಸಿತಾಸ್ಪದಂ. ಎಂಥ ರೂಪ ಪರಮಾತ್ಮ ತೋರಿಸಿದ್ದಾನೆ ಗೊತ್ತಾ? ಇವರೆಲ್ಲರೂ ನೋಡಿದವರೆಲ್ಲ ಆನಂದ ಪಡಬೇಕಂತ ರೂಪ ಅವರಿವರಿಗೆಲ್ಲ. ಸ್ತ್ರೀಯ ಈಪ್ಸಿತಾಸ್ಪದಂ, ಮಹರ್ಷಿ ನೋಡೋಕೆ ಇಷ್ಟಪಡ್ತಾರೆ. ಏನಪ್ಪ ಅವ್ರು ಹೊಸ್ತಾಗಿ ನೋಡೋರು ಏನಲ್ಲ, ಈ ಮಧ್ಯೆ ಅನಾದಿ ಕಾಲದಿಂದ ನೋಡ್ತಾ ಇದ್ದಾರೆ. ಆದರೂ ಕೂಡ ಪ್ರತಿ ಸ್ಥಳದಲ್ಲಿ ಹೇಗೆ ಕಾಣ್ತಾರೆ ಪರಮಾತ್ಮ? ಬಗೆ ಬಗೆಯ ನೂತನವ ಕಾಣುತ್ತಾ. ಅದಕ್ಕೆ ಸ್ತ್ರೀಯ ಆಪ್ತು ಈಪ್ಸಿತಾಸ್ಪದಂ. ಅರ್ಚಕ್ಕೆ ಎಷ್ಟು ದೇವ್ರು ನೋಡೋದೇ ಇಲ್ಲ, ದಿವಸ ನೋಡಿರ್ತೇವೆ ಬಿಡು ಅಂತೇಳಿ ಏನು ಮಾಡ್ತಾರೆ ಅವರು? ಅವ್ರ ಭಕ್ತರು ನೋಡೋದೇ ಜಾಸ್ತಿ ದೇವ್ರು ನೋಡೋದಕ್ಕಿಂತ. ಯಾಕಂದ್ರೆ ಈ ಕಡೆ ತಿರುಗಿರ್ತಾರೆ ಭಕ್ತರು, ಈ ಕಡೆ ತಿರುಗಿರ್ತಾರೆ ಅರ್ಚಕರು, ಈ ಕಡೆ ತಿರುಗಿರ್ತಾರೆ. ಪಾಪ ಹೆಚ್ಚೊತ್ತ ಕಾಲ ಯಾರು ನೋಡ್ತಾರವರು? ಜನಗಳನ್ನೇ ನೋಡೋದು. ಆದರೆ ಮಹಾಲಕ್ಷ್ಮಿ ಅಂತಾರು ಅಂದರೆ ದೇವರನ್ನ ಪ್ರತಿ ಕ್ಷಣದಲ್ಲೂ ನೋಡ್ತಾ ಇದ್ದಾರೆ, ಇನ್ನೂ ಎಂಜಾಯ್ ಮಾಡ್ತಿದ್ದಾರೆ. ಅಂದರೆ ದೇವರ ಎಲ್ಲ ರೂಪಗಳು ಏನವು? ಅಷ್ಟು ಆಕರ್ಷಕ, ಪ್ರತಿ ಕ್ಷಣದಲ್ಲೂ ಆಕರ್ಷಕ. ಅದಕ್ಕೆ ಇಂದಿರಾಮಂದ ಸಾಂದ್ರ ಅಗ್ರ ಕಟಾಕ್ಷ ಪ್ರೇಕ್ಷಿತಾತ್ಮನೆ. ಇಂದಿರಾ ಅಮಂದ ಸಾಂದ್ರ ಅಗ್ರ ಕಟಾಕ್ಷ ಪ್ರಾಯಶ್ಚಿತ ಆತ್ಮನೆ. ಆ ಪದ ಅರ್ಥ ಮಾಡ್ಕೊಳಕ್ಕೆ ಇವೆಲ್ಲ ಗೊತ್ತಿರಬೇಕು. ದ್ರಕ್ಷೇ ಮಮ ಆಸನ್ ಉಷಸಃ ಸುದರ್ಶನಾಹ. ಇವತ್ತು ಅಂದರೆ ಅಂತ ಕೃಷ್ಣನ್ ಕಾಣ್ತಿದ್ದೇನೆ. ಮಮ ಉಷಸಃ ನನ್ನ ಪ್ರಾತಃ ಕಾಲ ಇವತ್ತು ಸುದರ್ಶನಾಹ, ಒಳ್ಳೆ ಸಾರ್ಥಕವಾಯಿತು ಅಂತ ಹೇಳ್ತಾರೆ. ಸುದರ್ಶನವಾದ ಕಾಲ ಇದು. ಯಾಕೆ ಒಳ್ಳೆಯದನ್ನು ನೋಡಿಬಿಟ್ರೆ ಏನಾಯ್ತು ಅವತ್ತು? ಸಾರ್ಥಕ. ಬೆಳಿಗ್ಗೆನೇ ಹೊರಟಿದ್ದಾನೆ ಅಕ್ರೂರ, ಅದಕ್ಕೊಂದು ಭಾರಿ ಸಂತೋಷ ಆಗಿಬಿಟ್ಟಿದೆ. ಇವತ್ತು ನನ್ನ ಬೆಳಗ್ಗೆ ಸಾರ್ಥಕ ಸುಪ್ರಭಾತವಾಯಿತು ಅಂತ ಹೇಳ್ತಾರೆ. ಇವತ್ತು ನನಗೆ ಸುಪ್ರಭಾತ ಆಯ್ತು, ಅದಕ್ಕೆ ಅಂತ ಕೃಷ್ಣನ್ ನೋಡ್ತೇನಲ್ಲ ಅದು ನನ್ನ ಭಾಗ್ಯ ಅಂತ ಹೇಳಿದ. ಅಲ್ಲಿ ನೋಡಿ, ಮಮ ಅದ್ಯ ಉಷಸಃ ಪ್ರಭಾತ ಕಾಲ ಅವಯವಾಹ ಕ್ಷಣಾದಯ ಸುದರ್ಶನಾಹ ಸರ್ವ ಜಗತ್ ಪೂಜ್ಯ ಭಗವದ್ ದರ್ಶನ ಪ್ರದಾಹ ಆಸನ್ ನಿತ್ಯರ್ಥ. ಕೃಷ್ಣನ್ ನೋಡ್ತಕ್ಕಂಥ ಕ್ಷಣ ಇದು. ಅದರಿಂದ ಮೋಸ್ಟ್ ಮೆಮೊರಬಲ್ ಮೂಮೆಂಟ್ ಅಂತೀವಲ್ಲ, ನನ್ನ ಜೀವನದಲ್ಲಿ ಅತ್ಯಂತ ಸಾರ್ಥಕವಾದ ಬೆಳಗಿನ ಕಾಲ ಇದು. ದೇವರು ನೋಡ್ತೇನೆ ನಾನು, ಅದರಿಂದಾಗಿನೇ ನಾನು ಧನ್ಯ ಅನ್ಕೋತಾನೆ. ತಂತ್ವದ್ಯ ಅದೆಲ್ಲ ಬೆಳಿಗ್ಗೆ ಎದ್ದಾಗ ಸ್ಮರಣೆ ಮಾಡಬೇಕು ಅನ್ಕೋಬೇಕು ಅದನ್ನೆಲ್ಲ ಕೂಡ. ತಂತ್ವದ್ಯ ನೂನಂ ಮಹತಾಂ ಗತಿಂ ಗುರುಂ ತ್ರೈಲೋಕ್ಯ ಕಾಂತಂ ದೃಶಿಮನ್ ಮಹೋತ್ಸವಂ ರೂಪಂ ದಧಾನಂ ಶ್ರಿಯ ಈಪ್ಸಿತಾಸ್ಪದಂ ರಕ್ಷೇ ಮಮಾಸನ್ ಉಷಸ ಸುದರ್ಶನಾಃ ಅಪ್ಯಂಘ್ರಿ ಮೂಲೇ ಪತಿತಸ್ಯ ಮೇ ವಿಭುಃ ಶಿರಸಾ ಶಿರಸ್ಯಾಧಾಸ್ಯನ್ ನಿಜ ಹಸ್ತ ಪಂಕಜಂ ದತ್ತಾಭಯಂ ಕಾಲಭುಜಂಗರಂಹಸ ಪ್ರೋದ್ವೇಜಿತಾನಾಂ ಶರಣೈಷಿಣಾಂ ಋಣಾಂ ಅಪಿ ಅಂಘ್ರಿ ಮೂಲೆ ಪತಿತಸ್ಯ. ಏನೋ ಬಂದು ಏನೋ ಅನ್ಕೋತಿದ್ದಾನೆ ಅಕ್ರೂರ. ಇಲ್ಲ, ನಾನು ಹೋಗ್ತೇನೆ, ಖಾಲಿ ಬಿಡ್ತಾನೆ, ಕೃಷ್ಣ ನೋಡ್ತಾನೆ, ತಲೆ ಮೇಲೆ ಕೈ ಇಡ್ತಾನೆ, ಎಲ್ಲ ಇದನ್ನೆಲ್ಲ ಮಾಡ್ತಾ ಇದ್ದಾನೆ. ಎಷ್ಟು ಸಂತೋಷ ಪಡ್ತಾನೆ, ಆ ಭಾವನೆ ಇರಬೇಕು. ಅಪಿ ಅಂಘ್ರಿ ಮೂಲೆ ಪತಿತಸ್ಯ ಮೇ ವಿಭುಃ. ಆತನ ಪಾದ ಮೂಲದಲ್ಲಿ ನಾನು ಬಿದ್ದಾಗ ನಾನು ನಮಸ್ಕಾರ ಮಾಡಿದಾಗ ಬೋದಿಲ್ಲ, ಭಾರಿ ಖುಷಿ ದಪ್ಪಂತ ಬಿದ್ದುಬಿಡ್ತೇನೆ ಅಂತ ಹೇಳ್ತಾನೆ. ಆಗ ಕೃಷ್ಣ ಏನ್ ಮಾಡ್ತಾನೆ? ಶಿರಸಿ ಆಧಾಸ್ಯನ್ ಅಥಾಸ್ಯನ್ ನಿಜ ಹಸ್ತ ಪಂಕಜಂ, ತನ್ನ ಕೈ ಕಮಲಂತಕನ ತಲೆ ಮೇಲೆ ಇಟ್ಟುಬಿಟ್ಟು ಮೇಲೆ ಕೆಬಿಸ್ತಾನೆ, ಎಷ್ಟು ಖುಷಿಯಾಗುತ್ತೆ ನನಗಾಗ ಅಂತ ಹೇಳ್ತಾನೆ. ದತ್ತಾ ಭಯಂ ಕಾಲ ಹೇಳಿರ್ತಾನೆ, ತಿಂಡಿ ನೆನೆಸ್ಕೊಂಡು ಒಳಗಿರ್ತಾನೆ, ಇದಕ್ಕೊಂದು ತುಪ್ಪ ಬಿಡಬೇಕು, ಕೇಸರಿ ಹಾಕಬೇಕು, ಅದು ರುಚಿ ನೋಡ್ಬೇಕಾಗತ್ತ, ಆ ಥರ ಅದೇ ಆಚಾರ್ಯ ಯೋಚನೆ ಮಾಡ್ತಾ ಕೂತಿರ್ತಾರೆ. ಇಲ್ಲಿ ಕೃಷ್ಣ ತನ್ನ ತಮ್ಮ ಕೈ ಇರ್ತಾರೆ, ಅದನ್ನು ಯೋಚನೆ ಮಾಡ್ತಾರೆ. ಅಂದ್ರೆ ಇವರಿಗೆಲ್ಲ ಯಾವ ಕಡೆ ಯೋಚನೆ ಮಾಡ್ತಾರೆ, ಅದು ಎಲ್ಲ ಅದು ಮನುಷ್ಯನ ಸ್ವಭಾವನೇ ಹಾಗೆ, ತಮ್ಗೆ ಯಾವ್ದು ಭಾರಿ ಬೇಕಾದ್ರೂ ಅದಕ್ಕೆ ಜೊತೆಗೆ ಹೊಂದಿಸ್ತಾರಲ್ಲ. ಅದನ್ನು ದತ್ತಾಭಯಂ ಕಾಲ ಭುಜಂಗರಂ ಹಸ ಮದ್ವೇಜಿ ಪ್ರೋದ್ವೇಜಿತಾನಾಂ ಪ್ರಾ ಶರಣೈಷಿಣಾಂ ಋಣಾಂ. ಅದು ಎಂತಿಂಥ ಕೈ ಅಲ್ಲ ಅಂತ ಹೇಳ್ದ, ಅಂತಿಂಥ ಕೈ ಅಲ್ಲ ಅದು, ತಲೆ ಮೇಲೆ ಕೈ ಇಟ್ಟಾದ್ರೆ ಬದುಕಿದೆ ಅಂತ ಅರ್ಥ, ಅಂಥ ಕೈ ಅದು. ಸೈನ್ ಮಾಡಿದ್ರೆ ಸಾಕು, ಆರ್ಡರ್ ಪಾಸ್ ಆಯ್ತು ಅಂತ ನನ್ನ ಹಾಗೆ, ಒಂದು ಸರ್ತಿ ಕೈ ಇಟ್ಟರೆ ಸಾಕು. ಏನು ಮಾಡುತ್ತೆ ಅದು? ಕಾಲ ಭುಜಂಗ ರಂಹಸ, ಕಾಲ ಸರ್ಪದ ವೇಗದಿಂದಾಗಿ ಪ್ರೋದ್ವೇಜಿತಾರ ಉದ್ವೇಗ ಒಳಗಾಗಿ ಒದ್ದಾಡ್ತಿರ್ತಲ್ಲ ಸಂಸಾರದೊಳಗೆ, ಶರಣೈಷಿಣಾಮ್ ಋಣಾಂ, ಶರಣ ಬರ್ತಕ್ಕಂಥವರಿಗೆ ರಕ್ಷಣೆ ಕೊಡ್ತಕ್ಕಂಥ ಕೈ ಅದು. ಅಂತ ಕೈ ನನ್ನ ತಲೆ ಮೇಲೆ ಇಟ್ಟುಬಿಟ್ಟ ಅಂದರೆ ನಾನು ಬದುಕೋಗ್ಬಿಡ್ತೇನೆ. ಇದೆಲ್ಲ ಆ ಥರ ಯೋಚನೆಗಳು. ಅಪ್ಯಂಗ್ರಿ ಮೂಲೆ ಪತಿತಸ್ಯ ಮೇ ವಿಭುಹು ಶಿರಸ್ಯ ಅಧಾಸ್ಯನ್ ನಿಜಹಸ್ತ ಭೂಷಣಂ ನಿಜಹಸ್ತ ಪಂಕಜಂ ದತ್ತಾಭಯಂ ಕಾಲ ಭುಜಂಗ ರಂಹಸ ಪ್ರೋದ್ವೇಜಿತಾನಾಂ ಶರಣೈಷಿಣಾಂ ಋಣಾಂ ಸಮರ್ಹಣಂ ಯತ್ರ ನಿಧಾಯ ಕೌಶಿಕಃ ತಥಾ ಬಲಿಶ್ಚಾಪ ಜಗತ್ರ ಜಗತ್ರಯೇಂದ್ರತಾಂ ಯದ್ವಾ ವಿಹಾರೇ ಜ್ವರಯೋಷಿತಾಂ ಶ್ರಮಂ ಸ್ಪರ್ಶೇರ ಸೌಗಂಧಿಕ ಗಂಧಿ ಅಪಾನುದತ್. ಅದನ್ನು ನೆನೆಸ್ಕೋತಾ ಹೋಗ್ತಾನೆ. ಈಗ ದೇವರ ಕೈ ಏನೇನು ಮಾಡಿದೆ ಅಂತೆಲ್ಲ ಚಿಂತನೆ ಮಾಡ್ತಾ, ವಿಷ್ಣು ಪಾದ ಚಿಂತನೆ ಮಾಡಿದ್ದ, ಈ ಕೈಗೆ ಚಿಂತನೆ ಮಾಡಕ್ಕೆ ಶುರು ಮಾಡ್ತಾನೆ. ಅದೆಲ್ಲ ನಾಳೆ ನೋಡೋಣ. ನಾಳೆಯಿಂದ ಕರೆಕ್ಟ್ ಟೈಮ್ ಶುರುವಾಗುತ್ತೆ, ಈ ಓಡಾಟದಲ್ಲಿ ಲೇಟ್ ಆಗ್ತಿ ಶುರುವಾಗೋದು, ನಾಳೆಯಿಂದ ಕರೆಕ್ಟ್ ಶುರು ಮಾಡೋದು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದವೋಚಮಹಂ ತೇನ ಪ್ರಿಯತಾಂ ಸಮಲಾಲಯಃ.